ಕಾನೂನು ಸಂಗಾತಿ ನಿಮಗಾಗಿ ಸಾಧನಪಡಿಸುತ್ತಿರುವವರು UNDP ಮೈರಾಡ ಹಾಗೂ ವಾಯ್ಸ್. ಸ್ನೇಹಿತರೆ, ನಮ್ಮ ಈ ಸರಣಿಯಲ್ಲಿ ಅನೇಕ ವಿಷಯಗಳನ್ನು ನಾವು ಮಾತಾಡ್ತಾ ಬಂದಿದ್ದೇವೆ. ಸಾಮಾನ್ಯ ಜೀವನದಲ್ಲಿ ಕಾನೂನು ಎಷ್ಟು ಮುಖ್ಯ, ಕಾನೂನುಗಳ ಅರಿವು ನಮಗಿರಬೇಕಾದದ್ದು ಎಷ್ಟು ಮುಖ್ಯ ಅನ್ನೋದನ್ನ ಹೇಳ್ತಾ ಬಂದಿದ್ದೀವಿ. ಇದು ನೋಡಿ, ಅಂಗವಿಕಲರಿಗೆ ಹಕ್ಕುಗಳಿವೆ, ಅವರನ್ನ ನೋಡ್ಕೊಳ್ಳೋದಕ್ಕೆ ಕಾನೂನುಗಳಿವೆ. ಅದೇ ರೀತಿ ಬುದ್ದಿಮಾಂದ್ಯರಿಗೂ ಕೂಡ ವಿಶೇಷ ಕಾನೂನುಗಳನ್ನ ನಾವು ನೋಡಬಹುದು. ಹಾಗಾದರೆ HIV/AIDS ಪೀಡಿತರಿಗೆ ವಿಶೇಷ ಕಾನೂನುಗಳು ಇದೆಯಾ? ಏಡ್ಸ್ ಪೀಡಿತರು ಸಮಾಜದಲ್ಲಿ ಅನುಭವಿಸ್ತಾ ಇರುವಂತಹ ನೋವು ತೊಂದರೆಗಳು ನಿಜವಾಗ್ಲೂ ಕಡಿಮೆ ಇಲ್ಲ. ಸಹಜ ಜೀವನ ನಡೆಸೋದಕ್ಕೆ ಅವರು ಎಲ್ಲೋ ಒಂದ್ ಕಡೆ ಸೋಲ್ತಾ ಇದ್ದಾರೆ ಅನ್ನೋದು ಕೂಡ ಸುಳ್ಳಲ್ಲ. ಹಾಗಾಗಿನೇ ಅವರಿಗೆ ರಕ್ಷಣೆ ಬೇಕಾಗಿದೆ. ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಕರ್ನಾಟಕ ನೆಟ್ವರ್ಕ್ ಫಾರ್ ಪಾಸಿಟಿವ್ ಪೀಪಲ್ನ ನಿರ್ದೇಶಕರಾದ ಶ್ರೀ ಯಲಂಗೋ ಅವರು. ನಮಸ್ಕಾರ ಯಲಂಗೋ ಅವರೇ.
ನಮಸ್ಕಾರ. ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು, ನಾನು ಗ್ರಾಜ್ಯುಯೇಟ್ ಮಾಡಿದ್ದೀನಿ. ಮತ್ತೆ ನಾನು ಇಲ್ಲಿ ಕರ್ನಾಟಕ ನೆಟ್ವರ್ಕ್ ಆಫ್ ಪೀಪಲ್ ಲಿವಿಂಗ್ ವಿತ್ HIV ಅಂತ HIV ಜೊತೆ ಬರುತ್ತಾ ಇರತಕ್ಕಂಥ ವ್ಯಕ್ತಿಗಳ ಸಂಘಕ್ಕೆ ಅಧ್ಯಕ್ಷರಾಗಿದ್ದೀನಿ. ಮತ್ತೆ ರಾಷ್ಟ್ರ ಮಟ್ಟದೊಳಗೆ ಇಂಡಿಯನ್ ನೆಟ್ವರ್ಕ್ ಆಫ್ ಪೀಪಲ್ ಲಿವಿಂಗ್ ವಿತ್ HIV ಅಂತ ಒಂದು ಒಕ್ಕೂಟ ಇದೆ. ಅದರೊಳಗೆ ನಾನು ಒಂದು ಫೌಂಡರ್ ಮೆಂಬರ್ ಆಗಿ ಮತ್ತೆ ಬೋರ್ಡ್ ಮೆಂಬರ್ ಆಗಿ ಕಾರ್ಯದರ್ಶನ ಮಾಡ್ತಾ ಇದ್ದೀನಿ. ನಾನು
HIV ಪಾಸಿಟಿವ್ ಅಂತಂದಾಗ ನಮಗೆ ತಕ್ಷಣ ಕಾಣುವ ಸಮಸ್ಯೆಗಳೇನು?
HIV ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣ ಎಲ್ಲರಿಗೂ ಆಗೋ ಥರ ಪ್ರಾಬ್ಲಮ್ ನನಗೂ ಆಯಿತು. ಯಾಕಂತ ಹೇಳಿದ್ರೆ 1988, ಯಾಕಂದ್ರೆ ನಮ್ಮ ದೇಶದೊಳಗೆ HIV ಕಂಡಿಡಿದೆ ಬಂದು 1986 ಒಳಗೆ. 1988 ಒಳಗೆ ಬಂದು ನಮಗೆ ಒಂದು ರಕ್ತ ಕೊಡೋ ಒಂದು ಸಂದರ್ಭ ಆಯಿತು, ಒಬ್ಬ ಡೊನೇಟ್ ಮಾಡಬೇಕು. ಆ ಟೈಮಲ್ಲಿ ನನಗೆ HIV ಟೆಸ್ಟ್ ಮಾಡಿದರು. ಆಗ ಬಂದು ನನಗೆ ಬಂದು ಯಾವ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಅವಾಗ, ಯಾಕಂದ್ರೆ ಆ ಟೈಮಲ್ಲಿ ಯಾರು ಬಂದು ಈ ಸಂಘ ಸಮಸ್ಯೆಗಳು HIV ಬಗ್ಗೆ ಕೆಲಸ ಮಾಡ್ತಾ ಇಲ್ಲ. ಮತ್ತೆ ತುಂಬಾ ಶಾಕ್ ಆಯಿತು, ಏನಪ್ಪ ಇದು ನಮ್ಗೆ ಹೆಂಗಾಯ್ತು, ಇದೆಲ್ಲ ಬಂದು ಭಾರಿ ನದಿ ಬರಬೇಕಾಗಿರತಕ್ಕಂತ ಒಂದು ಇನ್ಫೆಕ್ಷನ್ ನಮ್ಗೆ ಹೆಂಗ್ ಬಂತು? ಇನ್ಫೆಕ್ಷನ್ HIV/AIDS ಇದೆಲ್ಲ ಏನು ಗೊತ್ತಿಲ್ಲ, ಏನಾಗಿದೆ ಸತ್ತೋಗ್ತೀವಿ.
ಇದನ್ನ ಸ್ವೀಕರಿಸೋದಕ್ಕೆ ಎಷ್ಟು ಸಮಯ ಬೇಕಾಯ್ತು ನಿಮಗೆ?
ನನಗೆ ಬಂದು ಸಮಯ ಅಂತ ಹೇಳಿದ್ರೆ ತುಂಬಾ ವರ್ಷಗಳು ತಗೊಳ್ತು. ಯಾಕಂದ್ರೆ ಒಂದು 3-4 months ಅಂತ ಬಂದು ನನಗೆ ಸೂಸೈಡ್ ಟೆಂಡೆನ್ಸಿ ಇತ್ತು. ಯಾಕಂದ್ರೆ ಐ ಫೀಲ್ ವೆರಿ ಲೋನ್ಲಿ. ಡಾಕ್ಟರ್ ಬೇರೆ ಹೇಳಿದ್ರು ಬಂದ್ಬಿಟ್ಟು ಈ ಔಷಧಿ ಇಲ್ಲ, ಯು ನಾಟ್ ಗೋಯಿಂಗ್ ಟು ಲಿವ್ ಮಚ್ ಲಾಂಗರ್ ಅಂತ. ಒಂದು 4-5 ವರ್ಷ ಗಂಟ ನಾನು ಇದ್ರ ಜೊತೆ ಬಂದು ತುಂಬಾ ಹೋರಾಟ ಮಾಡಿದೆ. ಯಾಕಂತ ಹೇಳಿದ್ರೆ ಯಾರಿಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ, ಮತ್ತೆ ಯಾರಿಗಾದ್ರೂ ಹೇಳಿದ್ರೆ ಏನ್ ತಿಳ್ಕೊಳ್ತಾರೆ, ಮತ್ತೆ ದಿವಸ ಹೋಗಿ ಲೈಬ್ರರಿಗೆ ಹೋಗೋದು, ಇದಕ್ಕೇನಾದ್ರು ಔಷಧಿ ಸಿಕ್ಕುತ್ತಾ, ತುಂಬಾ ದುಡ್ಡೆಲ್ಲ ಖರ್ಚು ಮಾಡಿದೆ, ಸುಳ್ಳ ಔಷಧಿಗಳೆಲ್ಲ ದುಡ್ಡು ಕೊಟ್ಟು. ಒಂದು ಹೇಳ್ಬೇಕಾದ್ರೆ ಒಂದು ಟೋಟಲ್ ಆಗಿ ಇದರಿಂದ ಹೊರಗಡೆ ಬರಬೇಕಾದ್ರೆ ನನಗೆ ಒಂದು 4 ವರ್ಷ ಆಯ್ತು.
ಮನೆಯವರ ಬಂಧುಗಳ ಪ್ರತಿಕ್ರಿಯೆ ಹೇಗಿತ್ತು ಅಂತೀರಿ? ನೀವು ಯಾವ ರೀತಿ ಇದನ್ನ ಎದುರಿಸಿದ್ರಿ?
ಫ್ಯಾಮಿಲಿಗೆ ಬಂದು ನಾನು ಇನಿಷಿಯಲಿ ಹೇಳಕ್ಕೆ ನನಗೆ ಧೈರ್ಯ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಹೇಳಿದ್ರೆ ಏನು ಅನಾಹುತ ಆಗುತ್ತೋ ಅಂತ ಒಂದು ಭಯ, ಯಾಕಂದ್ರೆ ನಾನೇ ಬಂದು ಹಿರಿಯ ಮಗ ನನ್ನ ಫ್ಯಾಮಿಲಿಗೆ. ಆದ್ರಿಂದ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರಿಂದ ಹೇಳ್ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟೆ. ಒಂದು ಸುಮಾರು ಒಂದು ನಮ್ಮ ಫ್ಯಾಮಿಲಿಗೆ ನಾನು ಹೇಳಬೇಕಾಗಿರೋದು ಒಂದು 8-9 ವರ್ಷ ಆಯ್ತು. ನಾನು ಹೇಳಬೇಕಾದ್ರೆ ನಿಧಾನವಾಗಿ ನಾನು ಒಂದು HIV ಒಂದು ಸಮಸ್ಯೆಗಳಿಗೆ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅವ್ರಿಗೆ ಏನಕ್ಕೆ ಈ ಕೆಲಸ ಮಾಡ್ತೀನಿ ಅಂತ ಕೇಳ್ತಾ ಇದ್ರು. ಮತ್ತೆ HIV ಬಗ್ಗೆ ಅರ್ಥ ಮಾಡಿಸಿ ಅವ್ರಿಗೆ, ಅವ್ರನ್ನ ಬಂದ್ಬಿಟ್ಟು ಅರ್ಥ ಮಾಡಿಸಿ ಅವ್ರನ್ನ ಒಪ್ಕೋಸೋಳಕ್ಕೆ ಬಂದು ತಿಳ್ತಾಯಿದ್ರು. ತುಂಬ ವರ್ಷಗಳು ತಗೊಳ್ತು ಅಂತ ಹೇಳ್ಬೋದು. ಒಂದು 10 ವರ್ಷ ಬಿಟ್ಕೊಂಡು ನಮ್ಮ ಫ್ಯಾಮಿಲಿಗೆ ಹೇಳಿದೆ. ನನ್ನ ಬಗ್ಗೆ
ನಿಮಗೆ ಯಾವ್ದಾದ್ರು ಭೇದ ಭಾವಗಳನ್ನ ಎದುರಿಸೋ ಹಾಗಾಯ್ತಾ, ಅಂದ್ರೆ ಈಗ ನಿಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡಿ ನೋಡಿದ್ರು ಅಂತ ನಿಮ್ಗೆ ಅನಿಸಿದುಂಟ?
ನಮ್ಮ ಫ್ಯಾಮಿಲಿ ಒಳಗೆ ಒಂದು ಕಲಂಕ ತಾರತಮ್ಯ ನನಗೆ ಏನಷ್ಟು ಆಗ್ಲಿಲ್ಲ. ನನ್ಗೆ ಏನಿದ್ರೆ ಇಂಡೈರೆಕ್ಟ್ ಆಗಿ ನನ್ನ ರಿಲೇಟಿವ್ಸ್ ಏನಾದ್ರು, ಇವಾಗ ನಾನು ಜಾಸ್ತಿ ಮನೆಗೆ ಹೋಗ್ತಾ ಇಲ್ಲ, ಇಲ್ಲ ಬಂದು ನಾನು ಹೆಚ್ಚಾಗಿ ಬಂದ್ಬಿಟ್ಟು ನನಗೆ ಅಷ್ಟು ನನ್ನ ಲೈಫ್ ಒಳಗೆ ಡೈರೆಕ್ಟ್ ಆಗಿ ಆಗಲಿಲ್ಲ, ಇಂಡೈರೆಕ್ಟ್ ಆಗಿ ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಒಂದು ವೈದಿಕ ರೀತಿ ಒಳಗೆ ನನಗೆ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಆಗಿದೆ ಟ್ರೀಟ್ಮೆಂಟ್ ಇಶ್ಯೂಸ್ ಒಳಗೆ. ಯಾಕಂದ್ರೆ ಒಂದ್ಸತಿ ನನಗೆ ಒಂದು ಹಲ್ಲು ನೋವು ಬಂದಿದ್ದು, ಅವಾಗ ಹಲ್ಲು ನೋವು ಸರಿ ಮಾಡಿಸ್ಕೊಳಕ್ಕೆ ಹಾಸ್ಪಿಟ್ಲ್ ಹೋಗಿದಾಗ ಸುಮಾರು ಒಂದು 12 ವರ್ಷಕ್ಕೆ ಮುಂಚೆ ಹೋಗುವಾಗ ನಾನು HIV ಪಾಸಿಟಿವ್ ಅಂತ ಹೇಳ್ಕೊಂಡೆ. ನಮ್ಮ ಡಾಕ್ಟರ್ ಹೇಳಿದ್ರು ಹೇಳ್ಕೊಂಡ್ರೆ ಒಳ್ಳೇದು, ನಿಮಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗ್ಬೋದು ಅಂತ. ಆದರೆ ಅಲ್ಲಿ ನಾನು ಹೇಳ್ಕೊಂಡಿದ್ದೆ ಯಾಕಪ್ಪ ಹೇಳ್ಕೊಂಡೆ, ತಪ್ಪಾಯ್ತು ಅಂತ ತಿಳ್ಕೊಂಡಿದ್ದೀನಿ ನಾನು ಇವಾಗ. ಯಾಕಂದರೆ ಅವರು ಒಂಥರ ಗ್ಲೌಸ್ ಎಲ್ಲ ಹಾಕ್ಕೊಂಡು ಮಾಸ್ಕ್ ಎಲ್ಲ ಹಾಕ್ಕೊಂಡು ಏನೋ ಒಂಥರ ಸ್ಪೇಸ್ ಇಂದ ಬಂದಿತ್ತರ ನೋಡ್ಕೊಳಕ್ ಶುರು ಮಾಡಿದ್ರು. ನಮಗೆ ಒಂಥರ ಅನ್ಕಂಫರ್ಟಬಲ್ ಆಗಾಯ್ತು, ಯಾಕಪ್ಪ ಹೇಳ್ಕೊಂಡೆ ಅಂತ. ಕಡೆ ಒಳಗೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ನನಗೆ, ಬೇರೆ ಕಡೆ ಹೋಗ್ಬಿಟ್ಟು ನನ್ನ ಬಗ್ಗೆ ಹೇಳ್ಕೊಂಡಿದ್ದು, ನಾನು ಟ್ರೀಟ್ಮೆಂಟ್ ತಗೊಂಡೆ ಬೇರೆ ಪ್ರೈವೇಟ್ ಒಳಗೆ. ಅದು ಒಂದು ಒಂದು ಬ್ಯಾಡ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
ಯಲಂಗ್ ಅವರ, ಇದಕ್ಕೆ ನೀವು ಏನಾದರೂ ಔಷಧಿಗಳನ್ನ ತಗೊಳ್ತಾ ಇದ್ದೀರಾ?
ನಾನು ಈಗ ನಂದು ಇವಾಗ 19ನೇ ವರ್ಷ ನಾನು ಎಚ್ ಐ ವಿ ಜೊತೆ ಬರುತ್ತಾ ಇರೋದು. ನಾನು 2 ವರ್ಷಕ್ಕೆ ಮುಂಚೆ ಬಂದು ನನ್ನ ಡಾಕ್ಟರ್ ಅಡ್ವೈಸ್ ಮಾಡಿದ್ರು, ನೀನು ಈಗ ಹೊಸ ಹೊಸ ಔಷಧಿಗಳು ಬಂದಿದೆ, ನಾನು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೆ. ಆದ್ರೆ ಡಾಕ್ಟರ್ ಹೇಳಿದ್ರು ಸೈಂಟಿಫಿಕ್ ಆಗಿ ನೋಡಬೇಕಾದ್ರೆ ಕ್ಲಿನಿಕಲ್ಲಿ ನಿಮಗೆ ಬಂದು ಇವಾಗ ಮೆಡಿಕೇಶನ್ ಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಓಕೆ ಅಂತ ಹೇಳ್ಬಿಟ್ಟು ಇವಾಗ 2 ವರ್ಷದಿಂದ ಇದು ಒಂದು ಆ್ಯಂಟಿರೆಟ್ರೋವೈರಲ್ ಡ್ರಗ್ಸ್ ಅಂತ ಇದೆ. ಇದು ಗುಣಪಡಿಸೋದೇ ಇಲ್ಲ, ಅದು ಆದರೆ ಹತೋಟಿಲಿ ಇಟ್ಕೋಬಹುದು ವೈರಸ್ನ. ಈ ಒಂದು ಔಷಧಿನ ಬಂದು 2 ವರ್ಷದಿಂದ ನಾನು ತಗೊಳ್ತಾ ಇದ್ದೀನಿ.
ಎಚ್ ಐ ವಿ ಪಾಸಿಟಿವ್ಗೆ ಯಾವ ರೀತಿ ಚಿಕಿತ್ಸೆಗಳಿವೆ ಅಂತೀರಿ?
ಮೇಯ್ನ್ ಆಗಿ ಒಬ್ಬ ವ್ಯಕ್ತಿಗೆ ಎಚ್ ಐ ವಿ ಪಾಸಿಟಿವ್ ಅಂತ ಗೊತ್ತಾಗದ ಮೇಲೆ ಅವನಿಗೆ ಮುಖ್ಯವಾಗಿ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ರೈಟ್ ಇನ್ಫಾರ್ಮೇಶನ್ ಅಂತ ಕರೆಕ್ಟ್ ಆಗಿ ಮಾಹಿತಿ ಕೊಡಬೇಕಾಗುತ್ತೆ. ಕೌನ್ಸಿಲಿಂಗ್ ಮತ್ತೆ ಒಂದು ಒಳ್ಳೆ ಡಾಕ್ಟರ್ ಕಡೆ ಹೋಗಿ ತೋರಿಸಿದಾಗ ಅವರಿಗೆ ಸ್ವಲ್ಪ ಡಿಪ್ರೆಷನ್ ಮೆಡಿಸಿನ್ ಕೊಡ್ತಾರೆ. ಮತ್ತೆ ಅವರಿಗೆ ಬಂದು ಅವಕಾಶವಾದಿ ಸೋಂಕುಗಳು ಇರುತ್ತೆ. ಕಾಮನ್ ಆಗಿ ಜನರಲ್ ಆಗಿ ಬಂದು ಫೀವರ್ ಇರುತ್ತೆ, ಡಯಾರಿಯಾ ಇರುತ್ತೆ, ಮತ್ತೆ ಕೆಮ್ಮಳು ಇರುತ್ತೆ, ಕೆಲವರಿಗೆ ಟಿಬಿ ಅಟ್ಯಾಕ್ ಆಗಿರುತ್ತೆ. ಅದರಿಂದ ಡಾಕ್ಟರ್ ಬಂದು ಕೆಲವರಿಗೆ ಬಂದು ತರ ಒಂದ್ಸರಿ ಚೆಕಪ್ ಮಾಡ್ತಾರೆ. ಅವ್ರಿಗೇನು ತೊಂದರೆ ಏನಿಲ್ಲ ಅಂದ್ರೆ ಅವ್ರಿಗೇನು ಮೆಡಿಕೇಶನ್ ಬೇಕಾಗಿಲ್ಲ. ಮೆಡಿಕೇಶನ್ ಯಾವಾಗ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ ಬಂದ್ಬಿಟ್ಟು ಇವಾಗ CD4 ಕೌಂಟ್ಸ್ ಅಂತ ಹೇಳ್ತೀವಿ, T4 ಇಂಪೋಸೈಟ್ ಕೌಂಟ್ಸ್ ಅಂತ ಹೇಳ್ತೀವಿ. ಅದು ಮೆಡಿಕಲ್ ಆಗಿ ಹೇಳಬೇಕಾದ್ರೆ ನಮ್ಮ ರಕ್ತದೊಳಗೆ ಬಂದು ರೋಗ ನಿರೋಧಕ ಶಕ್ತಿ ಎಷ್ಟಿದೆ ಅಂತ ಅದು ಒಂದು ಒಂದು ಅದು ಲೆವೆಲ್ನ ತೋರಿಸ್ಕೊಡುತ್ತೆ. ಈಗ ಗೌರ್ಮೆಂಟ್ ಒಳಗೆ ಇವಾಗ ಒಂದು ಪಾಲಿಸಿ WHO ಏನು ಹೇಳ್ತಾರೆ ಅಂದ್ರೆ 200ಕ್ಕೆ ಕಡಿಮೆ ಅದು ಏನಾದರೂ ಬಂದರೆ ಅವಾಗ ನಿಮಗೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇದೆ, ಇನ್ಫೆಕ್ಷನ್ಸ್ ಬರಕ್ಕೆ ಅವಕಾಶವಾದ ಸೋಂಕುಗಳು ಬರಕ್ಕೆ ಅಪರ್ಚುನಿಟಿ ಇನ್ಫೆಕ್ಷನ್ ಹೇಳ್ತೀವಲ್ಲ ಅದು ಜಾಸ್ತಿ ಬರಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಆಗ ಮೆಡಿಕೇಶನ್ ಬೇಕಾಗುತ್ತೆ. ಕಾಮನ್ ಆಗಿ ಬಂದ್ಬಿಟ್ಟು ಯಾವಾಗ ಅವ್ರಿಗೆ ಬಂದು ಜ್ವರ ತಲೆನೋವು ಏನೋ ಬಂದ್ರೆ ಅದು ಕಾಮನ್ ಆಗಿ ಅವ್ರ ಹೋಗಿ ತೋರಿಸ್ಕೋಬೇಕಾಗುತ್ತೆ. ಅದರಿಂದ ಇದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಕಂಪಲ್ಸರಿ ಇಲ್ಲ, HIV ಪಾಸಿಟಿವ್ ನೆಕ್ಸ್ಟ್ ತಕ್ಷಣ ಬಂದು ಮೆಡಿಕೇಶನ್ ಸ್ಟಾರ್ಟ್ ಮಾಡಬೇಕೆಂದ್ರೆ ಅವಶ್ಯಕತೆ ಇಲ್ಲ.
ಸರ್, ಈಗ ನೀವು ಹೇಳಿದ್ರಿ ಸರಿಯಾದ ಮಾಹಿತಿ ತಿಳುವಳಿಕೆ ಇರಬೇಕು ಅಂತ, ಯಾವ ರೀತಿ ಅಂತ ವಿವರಿಸ್ತೀರಾ?
ಜನಗಳಿಗೆ ಸಾಮಾನ್ಯವಾಗಿ ಬಂದ್ಬಿಟ್ಟು ಈ HIV ಅಂದ ತಕ್ಷಣ ಬಂದು ತುಂಬಾ ಕಲಂಕ ತಾರತಮ್ಯ ಇದೆ. ಈಗ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಯಾರೋ ನಮ್ಮ ಮನೆ ಒಳಗೆ ಯಾರಿಗೋ ಕ್ಯಾನ್ಸರ್ ಆಗಿದ್ರೆ ಬೇರೆಯವ್ರ ಮನೆಗೆ ಬಂದು ನೋಡಕ್ ಬರ್ತಾರೆ, ಆ ಸಿಂಪತಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ HIV ಅಂದ ತಕ್ಷಣ ಎಲ್ಲರೂ ಬಂದು ದೂರ ಮಾಡಕ್ ನೋಡ್ತಾರೆ, ಯಾಕಂದ್ರೆ ಟ್ಯಾಬು ಅಂತ ಹೇಳ್ತೀವಲ್ಲ ಒಂದು ಕಲಂಕ ಹೆಂಗಿದೆ ಅಂದ್ರೆ ಸೆಕ್ಸ್ ಮುಖಾಂತರ ಬರೋದ್ರಿಂದ ಹೆಚ್ಚಾಗಿ 18% ಅವ್ರು ಕೆಟ್ಟವರು ಅಂತ ನೋಡ್ತಾರೆ. ಮತ್ತೆ ಬಂದು ಇದಕ್ಕೆ ಔಷಧಿ ಇಲ್ಲ ಅಂದ ತಕ್ಷಣ ಎಲ್ಲರಿಗೂ ಡೇಂಜರ್ ಅಂತ. ಆದ್ರೆ ಬಂದು ಅವ್ರಿಗೆ ಯಾವ ರೀತಿ ಬಂದು ಬದುಕಬಹುದು ಅಂತ ಇನ್ಫಾರ್ಮೇಶನ್ ಇದೆಲ್ಲ ಅದು ಇಂಪಾರ್ಟೆಂಟ್. ನಿಮಗೂ ಬಂದು ಮೆಡಿಸೇಷನ್ ಸಿಕ್ಕುತ್ತೆ, ನೀವು ಎಲ್ಲ ತರನು ಬದುಕಬಹುದು, ಯಾವ ರೀತಿ ಬದುಕಬಹುದು, ಯಾವ ರೀತಿ ಆಹಾರ ತಗೋಬೇಕಾಗುತ್ತೆ, ಯಾವ ರೀತಿ ಪ್ರಾಬ್ಲಮ್ ಬರಬಹುದು ನಿಮ್ಗೆ, ಈ ತರ ಪ್ರಾಬ್ಲಮ್ ಯಾಕೆ ಬರುತ್ತೆ, ಜ್ವರ ಯಾಕೆ ಬರುತ್ತೆ, ಕೆಮ್ಮಿದ್ರೆ ಯಾವ ರೀತಿ ಕೆಮ್ಮಿದ್ರೆ TB ಇದೆ ಅಂತ ಗೊತ್ತಾಗುತ್ತೆ. ಆತರ ಬಂದು ಒಂದು ಮಾನಸಿಕವಾಗಿ ಅವ್ರಿಗೆ ಬೇಕಾಗಿರತಕ್ಕಂಥ ಮಾಹಿತಿಗಳು ಕೊಡಬೇಕಾಗುತ್ತೆ. ಮತ್ತೆ ಆಹಾರ ವಿಚಾರಣ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡಬೇಕಾಗುತ್ತೆ. ಮತ್ತೆ ಅವ್ರು ಮದುವೆ ಹಾಕೊಂಡಿದ್ರೆ ದಾಂಪತ್ಯ ಬಗ್ಗೆ, ಅವರು ಸೆಕ್ಷುವಲ್ ಇಂಟರ್ಕೋರ್ಸ್ ಬಗ್ಗೆ, ಬಂದು ಸೇಫ್ ಸೆಕ್ಸ್ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಇತರ ಎಲ್ಲಾ ವಿಧದೊಳಗೆ ಮಾಹಿತಿ ಕೊಟ್ಟಾಗ ಅವನಿಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ, ಓ ಪರವಾಗಿಲ್ಲ, ಈ ಒಂದು HIV ಇರತಕ್ಕಂತ ಒಂದು ಇನ್ಫೆಕ್ಷನ್ ಜೊತೆ ನಾವು ಬದುಕಬಹುದು ಅಂತ. ಮತ್ತೆ HIVಗೂ ಏಡ್ಸ್ಗೂ ಬರತಕ್ಕಂಥ ವ್ಯತ್ಯಾಸ ಹೇಳಬೇಕಾಗುತ್ತೆ, ಅದು ಇಂಪಾರ್ಟೆಂಟ್. HIV ಅಂದ ತಕ್ಷಣ ಬಂದು ಕೆಲವರು ಏಡ್ಸ್ ಅಂತ ತಿಳ್ಕೊಳ್ತಾರೆ. HIV ಅನ್ನೋದು ಬಂದ್ಬಿಟ್ಟು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಷ್ಟೇ, ಏಡ್ಸ್ ಅನ್ನೋದು ಬಂದ್ಬಿಟ್ಟು ಕೊನೆ ಅಂತ. ಅದು ಒಂದು ಡಾಕ್ಟರ್ ಡಿಸೈನ್ ಮಾಡಬೇಕು ಅವ್ರಿಗೆ ಏಡ್ಸ್ ಇದೆ ಇಲ್ಲ ಅಂತ. ಈಗ ಇರತಕ್ಕಂಥ ಮೆಡಿಕೇಶನ್ಗೆ ಬಂದು HIV ಬಂದಿರತಕ್ಕಂಥ ವ್ಯಕ್ತಿಗಳು ಏಡ್ಸ್ ಸ್ಟೇಜ್ಗೆ ಹೋಗೋದಂಗೆ ತಡೆ ಕಟ್ಟಬಹುದು. ಅದರಿಂದ ಬಂದ್ಬಿಟ್ಟು ಈ ಅರ್ಥ ಇದೆಲ್ಲ, ಈ ಡಿಫ್ರೆನ್ಷಿಯೇಟ್ನ ಬಂದು ಕರೆಕ್ಟ್ ಆಗಿ ಯಾವಾಗ ಅವ್ರಿಗೆ ಸಿಕ್ಕುತ್ತೋ, ಏನಪ್ಪ ನಿನ್ಗೆ ಏಡ್ಸ್ ಇದೆ ಅಂತ ಹೇಳಿದ್ರೆ ಇಲ್ಲ ನನಗೆ ಏಡ್ಸ್ ಇಲ್ಲ, ನಿಮ್ಗೆ HIV ಇದೆ. ಡಾಕ್ಟರ್ಗಳು ಕೆಲವರು ಹೇಳ್ತಾರೆ ಬಂದು ಏಡ್ಸ್ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ, ಯಾವ್ದು ಏಡ್ಸ್ ಟೆಸ್ಟ್ ಅಂತ ಏನಿಲ್ಲ, ಈ ತರ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳ.
ಕೆಲಸ ಮಾಡೋ ಕಡೆ ಹಲವಾರು ಜನ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ಕಾರಣದಿಂದ, ಅದಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಉದಾಹರಣೆಗಳನ್ನ ನೀಡೋದಕ್ಕೆ ಸಾಧ್ಯ ಆಗತ್ತಾ?
ನೋಡಿ, ಇದು ಅದು ಬಂದು ಡಾಕ್ಯುಮೆಂಟ್ ಯಾರು ಮಾಡ್ತಾ ಇಲ್ಲ. ಈಗ ಒಂದ್ ಕಡೆ ಬಂದು ಇಂಡೈರೆಕ್ಟ್ ಆಗಿ ಬಂದು ಕೆಲಸ ಮಾಡೋ ಜಾಗದ ಒಳಗೆ ಬಂದು ಕಲಂಕ ತರ ತಮ್ಮ ಇದೆ ಇಲ್ಲ ಅಂತ ಡಿನೈ ಮಾಡಲ್ಲ. ಎಸ್ಒ ಆರ್ಗನೈಸೇಷನ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯನ್ ಸಿಐಎಲ್ಒ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಎಲ್ಲ ಬಂದು ಪಾಲಿಸಿ ಎಲ್ಲ ತಗೊಬಂದಿದ್ದಾರೆ, ವರ್ಕ್ ಪ್ಲೇಸ್ ಪಾಲಿಸಿ ಆಗ್ಬಿಟ್ಟು ಹೆಚ್ಚಾಗಿ ಅಂತ ತುಂಬಾ ಕಡೆ ರೀಚ್ ಆಗ್ತಾ ಇದೆ. ಇದ್ರು ಬಂದ್ಬಿಟ್ಟು ವ್ಯಕ್ತಿಗೆ ಬಂದು ಕೆಲಸ ಬಿಡ್ತಿದ್ದಾರೆ. ಆದ್ರೆ ನಾವು ಹೋಗಿ ಅವ್ರ ಹತ್ರ ಬಂದು ಸೆನ್ಸಿಟೈಸ್ ಮಾಡೋದು ಇಲ್ಲ ವಕಾಲತ್ ಮಾಡಕ್ ಹೋದಾಗ ಮೇನ್ ಕೋರ್ ರೀಸನ್ ಬಂದ್ಬಿಟ್ಟು ಅವ್ರು ಹೆಚ್ಐವಿ ಗ್ರೌಂಡ್ ಇಂದ ತೆಗೆದಾಕಿರಲ್ಲ. ಯಾಕಂದ್ರೆ ನಾಳೆ ಗೊತ್ತು ಅವ್ರಿಗೆ ಏನೇನು ಪಾಲಿಸಿ ಇದೆ ಅಂತ. ಡಿಸ್ಕ್ರಿಮಿನೇಷನ್ ಇದೆ, ಬಟ್ ಡೈರೆಕ್ಟ್ ಆಗಿ ಬಂದು ಮಾಡ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಇದೆ. ಈಗ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ, ಡ್ರೈವರ್ ಆಗಿದ್ದಾರೆ, ಅವ್ರಿಗೆ ನಿಮ್ಮ ನೈಟ್ ಡ್ಯೂಟಿ ಕೊಡೋದು, ಅವರಿಗೆ ಒಂದು ರೀಸನ್ ಕಲಿಬೇಕಾಗತ್ತೆ ಅಂತ. ಕೆಲವು ಕಡೆ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಅವರಿಗೆ. ಈಗ ಇನ್ನೊಂದು ಕಡೆ ಬಂದು ಜಪಾನ್ಗೆ ಟ್ರೈನಿಂಗ್ ಕಲ್ಸ್ಕೊಟ್ಟಿದ್ರು, ಎಕಾಸ್ ಇದು ಹೆಚ್ಐವಿ ಪಾಸಿಟಿವ್ ಬಂದ್ಬಿಟ್ಟು ಅವ್ನಿಗೆ ಕಲ್ಸ್ಕೊಟ್ಟಿಲ್ಲ. ಅವ್ರಿಗೆ ಎಲ್ಲಾ ಕಡೆಗೆ ಬಂದು ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಅವ್ರಿಗೆ ಬಂದು ರಿಯಂಬರ್ಸ್ಮೆಂಟ್ ಸಿಗುತ್ತೆ. ಇವ್ರಿಗೆ ನಿಮ್ಗೆ ಹೆಚ್ಐವಿ ಪಾಸಿಟಿವ್ ಇಲ್ಲ, ನಿಮ್ಗೆ ಯಾವ ರಿಯಂಬರ್ಸ್ಮೆಂಟ್ ಕೊಡಲ್ಲ ಅಂತ.
ಉದ್ಯೋಗ ಕೊಡೋದಕ್ಕೆ ಮುಂಚೆ ಇವರು ಹೆಚ್ಐವಿ ಪೀಡಿತರೆ ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತಾ?
ಹೆಚ್ಐವಿ ಟೆಸ್ಟ್ ಬಂದು ಮ್ಯಾಂಡೇಟರಿ ಆಗಿರ್ಬೋದು, ಶುಡ್ ಬಿ ವಾಲಂಟರಿ ಆಗಿರ್ಬೇಕು. ಇನ್ನೊಂದು ವಿಷಯ ಏನ್ ಬೇಕಾದ್ರೆ, ಇವಾಗ ನೀವು ಟೆಸ್ಟ್ ಮಾಡಿದ ಉದ್ದೇಶ ಏನು? ಟೆಸ್ಟ್ ಮಾಡಿದ ತಕ್ಷಣ ಹೆಚ್ಐವಿ ಅಂದ ತಕ್ಷಣ ಮೆಡಿಸಿನ್ ಕೊಟ್ಬಿಟ್ಟು ಕೆಲಸ ಸೇರ್ಕೋಬೇಕಂತ ಪಾಲಿಸಿ ಇದೆ ನಿಮ್ದು. ನೀವು ಯಾರು ಟೆಸ್ಟ್ ಮಾಡಿದ್ರೆ ಹೆಚ್ಐವಿ ಇದ್ದ ತಕ್ಷಣ ಅವ್ನಿಗೆ ಕೆಲಸ ಬಿಟ್ಟು ತೆಗಿಬೇಕಂತ ನೀವು ಮಾಡ್ತಾ ಇರೋದು. ನಾನು ಹೇಳ್ತೀನಿ ಅಂದ್ರೆ, ನಿಮ್ ಕೆಲಸಕ್ಕೆ ಸೇರಕ್ ಮುಂಚೆ ನೀವು ಟೆಸ್ಟ್ ಮಾಡ್ತೀರಾ, ಅವ್ನಿಗೆ ಹೆಚ್ಐವಿ ಇಲ್ಲ, ಕೆಲಸಕ್ಕೆ ಸೇರ್ಕೋಬಿಟ್ಟು 6 ತಿಂಗಳು ಬಿಟ್ಕೊಂಡು ಅವ್ನಿಗೆ ಹೆಚ್ಐವಿ ಬರೋಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ನೀವು ಇವಾಗ ಟೆಸ್ಟ್ ಮಾಡ್ತೀರಾ? ನಾನೇನಂದ್ರೆ, ಈ ಟೆಸ್ಟ್ ಬಂದು ನೀವು ಬಂದು ಅವ್ರ ಆಪ್ಷನ್ ಕೊಡಿ, ನೋಡಿ ಹೆಚ್ಐವಿ ಟೆಸ್ಟ್ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ನೀವು ಕೆಲಸದೊಳಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಆದ್ರೆ ಪ್ರಿಯೋರಿಟಿ ಎಂಪ್ಲಾಯ್ಮೆಂಟ್ ಹೆಚ್ಐವಿ ಟೆಸ್ಟ್ ಮಾಡೋದು ನಾನು 100% ಒಪ್ಕೊಳ್ಳಲ್ಲ.
ಈಗ ಹೆಚ್ಐವಿ ಪೀಡಿತರಿಗೆ ವಿಶೇಷವಾಗಿ ಏನಾದರೂ ಕಾನೂನು ರಕ್ಷಣೆ ಇದೆಯಾ?
ಈಗ ಏನಾಗಿದೆ ಅಂದ್ರೆ, ನಮ್ಮ ಭಾರತದೊಳಗೆ ಯಾವುದೇ ಆ ತರ ಕಾನೂನು ಸದ್ಯಕ್ಕಿಲ್ಲ. ಆದ್ರೆ 2 ವರ್ಷಕ್ಕೆ ಮುಂಚೆ ನಮ್ಮ ಪಾರ್ಲಿಮೆಂಟ್ ಅವರೆಲ್ಲ ಸೇರ್ಕೊಂಡು ಒಂದು ಕಾನೂನು ಮಾಡಬೇಕು ಅಂತ ನಾವು ಒಂದು ಅಡ್ವೊಕಸಿ ಮಾಡಿದೀವಿ, ವಕಾಲತ್ ಮಾಡಿ ಒಂದು ದೊಡ್ಡದಾಗಿ ಒಂದು ಕಾನೂನು ಬುಕ್ ಮಾಡಿದ್ದಾರೆ. ಈ ಬುಕ್ ನ ಬಂದು ನಮ್ಮ ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ದಾರೆ. ನಮ್ಗೊಂದು ವಿಶ್ವಾಸ ಇದೆ, ಇನ್ನೊಂದು 3-4 ತಿಂಗಳೊಳಗೆ ಈ ಒಂದು ಕಾನೂನು ಬರುತ್ತೆ.
ಇದಕ್ಕಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳ್ತೀರಿ?
ಸರ್ಕಾರ ಏನ್ ಮಾಡುತ್ತೆ, ಎಲ್ಲಾ ಪಾಸಿಟಿವ್ ಪೀಪಲ್ ಏನ್ ತೊಂದರೆ ಇದ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲಾರ ತರ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ತುಂಬಾ ಕಡೆ ಬಂದು ಹೆಚ್ಐವಿ ತಡೆಗಟ್ಟದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿರತಕ್ಕಂಥ ಡಾಕ್ಟರ್ ಯಾವ ಮಟ್ಟಕ್ಕೆ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಮ್ಗೆ ಒಂದು ಕ್ವಶನ್ ಮಾಡ್ಕೊಂಡು ಈ ತರ ತಡೆಗಟ್ಟೋದಕ್ಕೆ ಬಂದು ಈ ತರ ನಿರೋಧ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೆ ಬಂದು ಈ ಅವೇರ್ನೆಸ್ ಪ್ರೋಗ್ರಾಮ್ಗಳು ಕೊಡ್ತಾ ಇದ್ದಾರೆ ಮಾಹಿತಿಗಳು. ಮತ್ತೆ ಎಲ್ಲ ತಾಲೂಕು ಮತ್ತೆ ಜಿಲ್ಲಾ ಆಸ್ಪತ್ರೆ ಒಳಗೆ ಹೆಚ್ಐವಿಗೆ ಉಚಿತವಾಗಿ ಬಂದು ಪರೀಕ್ಷೆ ಮಾಡ್ತಾರೆ. 2 ವರ್ಷದಿಂದ ಬಂದು ಹೆಚ್ಐವಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಈ ಆಂಟಿರೆಟ್ರೋವೈರಲ್ ಡ್ರಗ್ಸ್ ಅಂತ ಒಂದು ಮೆಡಿಕೇಶನ್ ಬಂದು ಉಚಿತವಾಗಿ ಕೊಡ್ತಾರೆ. ಅದು ಎಲ್ಲರಿಗೂ ಸಿಗ್ತಾ ಇಲ್ಲ. ಎಲ್ಲ ಜಿಲ್ಲೆ ಒಳಗೂ ಹೆಚ್ಐವಿ ಪಾಸಿಟಿವ್ ಇದ್ದಾರೆ, ಅವರು ಕೆಲವು ಜಿಲ್ಲೆಯಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ ಕೊಟ್ಟು ಎಲ್ಲ ಹೆಚ್ಐವಿ ಪಾಸಿಟಿವ್ ಪೀಪಲ್ಗೆ ಕೊಟ್ಟರೆ 1 ವರ್ಷ ಮಟ್ಟಕ್ಕೆ ಬಂದು ಎಲ್ಲರಿಗೂ ಒಂದು ಆರೋಗ್ಯ ಸುಧಾರಣೆ ಮಾಡಬಹುದು ಅಂತ.
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ವಿಷಯವಾಗಿ ಸೌಕರ್ಯಗಳು ಹೇಗಿದೆ?
ಮಾತಾಡೋ ರೀತಿ ಇದೆಲ್ಲ, ಅದು ಕೆಲವ್ರನ್ನ ಲಾಸ್ಟ್ ಟೈಮ್ ಅಲ್ಲಿ ನೋಡೋದು, ಕೆಲವ್ರನ್ನ ಬಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಕೂತ್ಕೋ, ಈ ದರಿದ್ರ ಕಾಯಿಲೆ ಜೊತೆ ಬಂದಿದ್ಯಾ ನೀನು ಅಂತ ಹೇಳೋದು, ಅದೊಂದು ಹಾರ್ಶ್ ಆಗಿ ಮಾತಾಡೋದು. ಕೆಲವು ಕಡೆ ಬಂದ್ಬಿಟ್ಟು ಹೆಚ್ಐವಿ ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣ ಟ್ರೀಟ್ಮೆಂಟೇ ಕೊಡಲ್ಲ, ಅದು ಇದೇ ಇರುತ್ತೆ. ಎಲ್ಲ ಹಾಸ್ಪಿಟ್ಲಲ್ಲಿ ಕೆಲವು ಹಾಸ್ಪಿಟ್ಲಲ್ಲಿ ಇದೇ ಇರುತ್ತೆ ಅದೆಲ್ಲ. ಅದ್ರ ಬಹಳ ಕೆಲವು ಕಡೆ ಅಡ್ಮಿಷನ್ ಮಾಡಲ್ಲ, ಆ ಥರ ಎಲ್ಲ ಮಾಡ್ತಾರೆ.
ಎಆರ್ಟಿ ಕೇಂದ್ರಗಳನ್ನ ಸ್ಥಾಪಿಸೋದ್ರ ಬಗ್ಗೆ ಮಾತಿತ್ತು, ಈಗ ಅದರ ಸ್ಥಿತಿಗತಿ ಏನು ಅಂತ ಹೇಳ್ತೀರಾ?
2 ವರ್ಷಕ್ಕೆ ಮುಂಚೆ ಬಂದು April 1, 2004 ಒಳಗೆ ಬಂದು ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಬೋರಿಂಗ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ರು. August 15 ಅದೇ ವರ್ಷದೊಳಗೆ ಬಂದ್ಬಿಟ್ಟು ಹುಬ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ರು. ಈಗ ಇವತ್ತು ದಿವಸಕ್ಕೆ 4 ಸೆಂಟರ್ ಫಂಕ್ಷನ್ ಅಲ್ಲಿ ಇದೆ. ಬೋರಿಂಗ್ ಹಾಸ್ಪಿಟ್ಲು, ಹುಬ್ಳಿ ಕೆಎಂಸಿ, ಕೆಆರ್ ಹಾಸ್ಪಿಟಲ್ ಮೈಸೂರು, ಮತ್ತೆ ಬಂದು ಬೆಳ್ಳಾರಿ ಡಿಸ್ಟಿಕ್ ಹಾಸ್ಪಿಟಲ್ ಇದೆ. ಈಗ ಹೆಚ್ಐವಿ ಬಂದು ಈ 4 ಡಿಸ್ಟಿಕ್ಗೆ ಮಾತ್ರ ಇಲ್ಲ, ಇನ್ನು 8 ಸೆಂಟರ್ ಬರ್ತದೆ ಅಂತ ಹೇಳಿದ್ದಾರೆ. ಈಗ ಡಿಮ್ಯಾಂಡ್ ಬಂದ್ಬಿಟ್ಟು ಬಹಳ ಇದೆ, ನಾರ್ತ್ ಕರ್ನಾಟಕ ಕಡೆ ಎಲ್ಲ ಬಂದು ಬಹಳ ಜನಕ್ಕೆ ERT ಬೇಕಾಗುತ್ತೆ. ಅವರೆಲ್ಲ ಪಾಪ ದುಡ್ಡು ಹಾಕೊಂಡು ಚಾರ್ಜ್ ಹಾಕೊಂಡು ERT ಸೆಂಟರ್ಗೆ ಬರ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಿದ್ದಾರೆ, ಒಳ್ಳೆ ಒಂದು ಯೋಜನೆ ಮಾಡಿದ್ದಾರೆ. ನನ್ನ ಕಡೆಯಿಂದ ಏನ್ ಹೇಳಬೇಕು ಅಂತ ಹೇಳಿದ್ರೆ, ಇದು ಸಾಲದು, ಇದನ್ನ ಬಂದು ಇನ್ನ ಎಲ್ಲರಿಗೂ ರೀಚ್ ಆಗೋ ತರ ಬಂದು ಅವರು ಒಂದು ಯೋಜನೆಯನ್ನ ಬಂದು ಅಮ್ಕೋಬೇಕು ಅಂತ ಹೇಳ್ತಾರೆ.
ಎಆರ್ಟಿ ಕೇಂದ್ರಗಳ ಗುರಿ ಏನು ಮತ್ತೆ ಸಾಧನೆ ಏನು?
ಈಗ ಏನಾಗಿತ್ತು ಅಂತ ಹೇಳಿದ್ರೆ, 2000 ಒಳಗೆ ಒಂದು ಸ್ಪೆಷಲ್ ಸೆಷನ್ ಬಂದ್ಬಿಟ್ಟು ಯುಎನ್ ಜನರಲ್ ಅಸೆಂಬ್ಲಿಯ ಬಗ್ಗೆ ಸ್ಪೆಷಲ್ ಸೆಷನ್ ಆಯಿತು. ಏನಂತ ಹೇಳಿದ್ರೆ ಎಚ್ ಐ ವಿ ಪಾಸಿಟಿವ್ ಪೀಪಲ್ಗೆ ಬಂದ್ಬಿಟ್ಟು ಯೂನಿವರ್ಸಲ್ ಆಕ್ಸೆಸ್ ಮೆಡಿಕೇಶನ್ ಕೊಡಬೇಕು ಅಂತ. 3 ಮಿಲಿಯನ್ ಪೀಪಲ್ ಬಂದ್ಬಿಟ್ಟು 2005 ಒಳಗೆ ಬಂದು ಆಲ್ ಓವರ್ ವರ್ಲ್ಡ್ ಒಳಗೆ ಈ ಎ ಆರ್ ಟಿ ಮೆಡಿಕೇಶನ್ ರೀಚ್ ಆಗುತ್ತೆ ಅಂತ ಹೇಳಿದರು. ಆಗ ನೋಡಬೇಕು ನಮ್ಮ ಭಾರತದೊಳಗೆ 100,000 ಜನಕ್ಕೆ ಬಂದು ರೀಚ್ ಆಗಬೇಕಾಯ್ತು. ಈಗ ಡಿಸೆಂಬರ್ 2005 ಬಂದು ನಮ್ಮ ಕೈಯಲ್ಲಿ ಬಂದು ಬರೀ 20,000 ಜನಕ್ಕೆ ರೀಚ್ ಆಗಾಯ್ತು. ಈಗ ಗೌರ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಬಂದು, ಮೊನ್ನೆ ನಾನು ಕೆನಡಾಗೆ ಹೋಗಿದಾಗ ಹೇಳಿದ್ರು, ಈಗ 1,00,000 ಜನಕ್ಕೆ ಬಂದ್ಬಿಟ್ಟು ಈ ವರ್ಷದೊಳಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ನಮಗೆ ಬಂದು ರೀಚ್ ಮಾಡಕ್ ಆಗ್ತಾ ಇಲ್ಲ, ಅದನ್ನು ಒಂದು ದೊಡ್ಡ ಪ್ರಾಬ್ಲಮ್ ಅದು, ನಾವು ರೀಚ್ ಆಗ್ತಾ ಇಲ್ಲ. ಅದು
ಎಚ್ ಐ ವಿ ಏಡ್ಸ್ ಅಂತಂದಾಗ ಕಣ್ಮುಂದೆ ಬರುವಂತಹ ಬೇರೆ ಸಮಸ್ಯೆಗಳು ಏನು ಅಂತ ಹೇಳ್ತೀರಿ?
ಈ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಒಂದು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಬಹುದು. ಯಾರಿಗೆ ಎ ಆರ್ ಟಿ ಬೇಕಾಗುತ್ತೆ ಅಂತ ನೋಡಬೇಕಾದ್ರೆ ಅವರಿಗೆ ಒಂದು ಟೆಸ್ಟ್ CD4 ಕೌಂಟ್ ಅಂತ ಟೆಸ್ಟ್ ಬೇಕಾಗುತ್ತೆ, ಅದನ್ನೇ ಅವೈಲಬಿಲಿಟಿ ಇಲ್ಲ ಇಲ್ಲಿ. ಎರಡನೇದು ಬಂದ್ಬಿಟ್ಟು ಈಗ ಮೆಡಿಸಿನ್ ಇದೆ ಅಂತ ಜನಗಳಿಗೆ ಹೋಗಿ ಸೇರ್ತಾ ಇಲ್ಲ, ಇಲ್ಲಿ ಮೆಡಿಸಿನ್ ಸಿಕ್ಕುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ. ಈಗ ನಮ್ಮಲ್ಲೇ ಬಂದ್ಬಿಟ್ಟು ಒಂದು ಅಂಗಡಿ ಇಟ್ಟಿದೀವಿ, ಇದರೊಳಗೆ ಒಂದು ರಿಯಾಯಿತಿ ಕೊಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಜನಗಳು ಬರಕ್ ತುಂಬುತ್ತಾರೆ ಬಂದಲ್ಲಿ. ಒಂದು ಜನಗಳಿಗೆ ಇನ್ಫಾರ್ಮೇಶನ್ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಗೌರ್ಮೆಂಟ್ ಒಳಗೆ ಬಂದು ಕೆಲವು ಟೈಮಲ್ಲಿ ಬಂದ್ಬಿಟ್ಟು ಅದು ಬಜೆಟ್ ಒಳಗೆ ಬಂದು ಹೆಲ್ತ್ ಬಜೆಟ್ ಒಳಗೆ 2% ಇದೆ ಅಷ್ಟೇ GDP ಒಳಗೆ, ಹೋಲ್ ನಾಟ್ ಓನ್ಲಿ ಎಲ್ಲ ಸೇರಿಸಿ. ಅವಾಗ ಅವ್ರೇನ್ ಹೇಳ್ತಾರೆ ಬಂದ್ಬಿಟ್ಟು ಈ ಹೆಲ್ತ್ ಬಜೆಟ್ 2% ಬಂದು ಎಲ್ಲರಿಗೂ ಎ ಆರ್ ಟಿ ಕೊಡಬೇಕಾದ್ರೆ ಇದು ಸಾಲಲ್ಲ. ಅದು
ನಾವು ಸಮಸ್ಯೆಗಳ ಕುರಿತು ಮಾತಾಡಿದಾಗ ಬಹುಶಃ ಯಾವಾಗ್ಲೂ ಹೇಳ್ತೀವಿ ಪರಿಹಾರ ಬೇಕೇ ಬೇಕು. ಇದಕ್ಕೆ ಪರಿಹಾರ ಏನು,
ಸೊಲ್ಯೂಷನ್ ಏನಂತ ಹೇಳಿದ್ರೆ ಬಂದು ಒಂದು ಈ ಡ್ರಗ್ಸ್ ನ ಬಂದು ನಮ್ಮ ಕಂಟ್ರಿಗೆ ಬಂದು ಬೇರೆ ಕಂಟ್ರಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಈಗ ಹೇಳ್ಬೇಕಾದ್ರೆ ಈಗ ಪಾಕಿಸ್ತಾನ್ ತಗೊಳ್ಳಿ, ಸೌತ್ ಆಫ್ರಿಕಾ ತಗೊಳ್ಳಿ, ಇವನ್ ಬ್ರೆಜಿಲ್ಗೆ ರಾ ಮೆಟೀರಿಯಲ್ ಬಂದು ಇಂಡಿಯಾದಲ್ಲಿ ಹೋಗೋದು. ನಮ್ಮ ಕಂಟ್ರಿ ಹತ್ರ ಬಂದು ಜೆನರಿಕ್ ಮೆಡಿಸಿನ್ ಅಂತ ಇದೆ, ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಮ್ಮ ಕಂಟ್ರಿಗೆ ಬಂದು ತಾಕತ್ ಅಂತ ಹೇಳ್ಬೋದು ನಮ್ಮ ಹತ್ರ ಇದೆ. ಅವಾಗ ನಮ್ಮ ಇಂಡಿಯಾ ಬಂದ್ಬಿಟ್ಟು ಎಚ್ ಐ ವಿ ಹೆಲ್ತ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು. ನಮ್ಮ ಇರತಕ್ಕಂಥ ಡ್ರಗ್ ಕಂಪನಿನ ಬಂದು ಪ್ರೊಡ್ಯೂಸ್ ಮಾಡಿದಾಗ ಇದು 10 ಪೈಸಾ 20 ಪೈಸಾಕ್ಕೆ ಬರುತ್ತೆ ಅದು. ಯಾಕಂದ್ರೆ 2,000-2,500 ರೂಪಾಯಿ ಇರೋದು ಬಂದು 500 ರೂಪಾಯಿ ಬಂದ ತಕ್ಷಣ ಈಗ ಎಷ್ಟು ಸಂಪಾದನೆ ಮಾಡಿದ್ದಾರೆ ಇದರಲ್ಲಿ? ಯಾವುದಲ್ಲಿ 8,500 ಇರೋದ್ರಲ್ಲಿ 500 ರೂಪಾಯಿಗೆ ಯಾಕೆ ಬಂತು? 200 ರೂಪಾಯಿಗೆ ಬರುತ್ತೆ, 100 ರೂಪಾಯಿಗೆ ಬರಬಹುದು. ಈಗ ನಾವು ಇದು ಪ್ಯಾಟೆಂಟ್ ಅಂತ ಒಂದು ಇಶ್ಯೂಸ್ ಇದೆಲ್ಲ, ಅದಕ್ಕೆ ಫೈಟ್ ಮಾಡ್ತಾ ಇದೀವಿ. ಪ್ಯಾಟೆಂಟ್ ಕೊಟ್ಬಿಟ್ರೆ ನಮ್ಮ ಡ್ರಗ್ಸ್ ಎಲ್ಲ ಬಂದ್ಬಿಟ್ಟು ಮೊನಾಪೊಲಿ ಆಗ್ಬಿಡುತ್ತೆ, ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ನಮ್ಮ ಕಂಪನಿ ಅವರು ಬಂದು ಅವರಿಗೆ ರಾಯಲ್ಟಿ ಕೊಡಬೇಕಾದ್ರೆ ಕಮಿಷನ್ ಕೊಡಬೇಕು, ನಮ್ಮ ಕಂಟ್ರಿ ಹೋಗಪ್ಪ ಹಂಗ್ ಮಾಡಲ್ಲ ನೀವು ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ, ಅದಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೀವಿ.
ನೀವು ಈ ಒಂದು ಸಂಸ್ಥೆಯ ನಿರ್ದೇಶಕರಾಗಿ ಸಾರ್ವಜನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
ನಾವು ಹೇಳಬೇಕಾಗಿದ್ದು ಅಂತ ಹೇಳಿದ್ರೆ ಒಂದು ಎರಡು ತರ ನನ್ನ ಸಂದೇಶ ಹೇಳಕ್ ಇಷ್ಟಪಡ್ತೀನಿ. ಒಂದು, ಈಗ ಎಚ್ ಐ ವಿ ಬಂದು ಯುವಕರಿಗೆ ಬಂದು ತುಂಬಾ ಬಂದು ಅಫೆಕ್ಟ್ ಆಗ್ತಾ ಇದೆ. ಆದ್ರಿಂದ ಒಂದು ಮುಖ್ಯವಾಗಿ ಸಂದೇಶ ಏನಂತ ಹೇಳಿದ್ರೆ, ನಮ್ಮ ದೇಶನ ಬಂದು ಮುಂದಕ್ಕೆ ಒಂದು ಡೆವಲಪ್ಡ್ ಕಂಟ್ರಿ ಅಂತ ತಗೋಬರ್ಬೇಕಾದ್ರೆ ಎಚ್ ಐ ವಿ ಹರಡದ ತಡೆಗಟ್ಟಬೇಕು. ಅದು ತಡೆಗಟ್ಟಬೇಕಾಗತ್ತೆ ಅಂತ ಹೇಳಿದ್ರೆ ಬಂದು ನಾವು ಮುಖ್ಯವಾಗಿ ಎಲ್ಲರೂ ಬಂದು ಎಚ್ ಐ ವಿ ಬಗ್ಗೆ ಮಾಹಿತಿ ತಿಳ್ಕೋಬೇಕಾಗತ್ತೆ, ಎಚ್ ಐ ವಿ ಬರದಂಗೆ ನೋಡ್ಕೋಬೇಕಾಗತ್ತೆ. ಎರಡನೇದು, ಅದೇ ರೀತಿ ನಮ್ಮ ದೇಶದೊಳಗೆ ಇವಾಗ 5.7 ಮಿಲಿಯನ್ ಅಂತ 60 ಲಕ್ಷ ಜನಕ್ಕೆ ಮೇಲ್ಗಡೆ ಎಚ್ ಐ ವಿ ಜೊತೆ ಬರುತ್ತಾ ಇದ್ದಾರೆ. ಅವ್ರ ಜೀವನ ನೋಡಬೇಕಾಗುತ್ತೆ. ಅಂದ್ರೆ ಅವರು ನಿಮ್ಮಲ್ಲಿ ಇರತಕ್ಕಂಥ ತಂಗಿ ಇರಬಹುದು, ನಿಮ್ಮ ಅಣ್ಣ ಇರಬಹುದು, ನಿಮ್ಮ ಅಕ್ಕ ಇರಬಹುದು, ನಿಮ್ಮಲ್ಲಿ ಅವರು ಒಬ್ರು. ಆದ್ರಿಂದ ಈ ತರ ತಡೆಕಟ್ಟೋದು ಮತ್ತೆ ಹರಕೆ ಎರಡು ಬಂದು ನಮ್ಮ ದೇಹದಲ್ಲಿರತಕ್ಕಂಥ ಕಣ್ಣುಗಳ ಭಾವನೆ ಮಾಡಿಕೊಂಡು ಎರಡು ಕಣ್ಣುಗೂ ಬೆಟ್ಟಾಗತಕ್ಕಂಥ ನೋಡ್ಕೋಬೇಕು, ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ಬೇಕು. ಆ ತರ ತಗೊಂಡು ಹೋಗೋದು ಏನಾಗುತ್ತೆ, ನಾವು ಈ ಎಚ್ ಐ ವಿ ಇನ್ಫೆಕ್ಷನ್ ತಡೆಕಟ್ಟಬಹುದು, ಮತ್ತೆ ಎಚ್ ಐ ವಿ ಜೊತೆ ಬದುಕ್ತಿರತಕ್ಕಂಥ ವ್ಯಕ್ತಿಗಳಿಗೆ ಕಳಂಕ ತಾರತಮ್ಯ ಇಲ್ಲದಂಗೆ ಅವ್ರನ್ನ ನಾವು ಬಂದು ಸಮಾಜದೊಳಗೆ ಒಬ್ಬರಾಗಿ ಬದುಕಕ್ಕೆ ಅವಕಾಶ ಕೊಟ್ಟು ಅವರು ಹೆಚ್ಚು ವರ್ಷ ಬದುಕಬಹುದು. ಒಂದೊಂದು ವಿಷಯ ಹೇಳಬೇಕಾದ್ರೆ ಮೂಲ ಸಂದೇಶ ಕೊಡಕ್ಕೆ ಇಷ್ಟಪಡೇನಂದ್ರೆ, ಈ ಎಚ್ ಐ ವಿನ ಬಂದು ಯಾವುದೇ ಒಂದು ಒಂದು ಕೋಲ್ಡ್ ಒಂದು ಕಾಫ್ ಯಾವ ರೀತಿ ಟ್ರೀಟ್ ಮಾಡ್ತಾರೋ ಅದರ ರೀತಿ ಇದನ್ನು ಟ್ರೀಟ್ ಮಾಡಬೇಕು. ಇದನ್ನ ಒಂದು ಸಪರೇಟ್ ಆಗಿ ನೋಡೋದು ಬೇಕಾಗಿಲ್ಲ. ಮತ್ತೆ ಇದನ್ನ ಯಾವಾಗ್ಲೂ ಬಂದು ಏಡ್ಸ್ ನ ಬಂದು ಒಂದು ಆರೋಗ್ಯದ ತಕ್ಕಂತೆ ವಿಷಯ ಹತ್ರ ನೋಡ್ತಾರೆ, ಅದು ತುಂಬಾ ತಪ್ಪು. ಇದನ್ನ ಬಂದು ಸಾಮಾಜಿಕ ಒಂದು ಒಂದು ವಿಷಯ, ಎಕನಾಮಿಕಲ್ ಪ್ರಾಬ್ಲಮ್ ಇದು. ಅದರಿಂದ ಬಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಮಾತ್ರ ಇದನ್ನ ತಗೋಬೇಕಾಗಿಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅಂದ್ರೆ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಇರಬಹುದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರಬಹುದು, ಎಲ್ಲ ತಾಲೂಕು ಇರತಕ್ಕಂಥ ಇಲಾಖೆಗಳು ಎಲ್ಲಿ ಹೋಗಿದ್ರು ಅವರು ಇದ್ರ ಬಗ್ಗೆ ಮಾತಾಡಿದಾಗ ಇದು ಮೇಲೆ ಇರತಕ್ಕಂಥ ಕಲಂಕತರಮ್ಮೆ ಕಡಿಮೆ ಆಗುತ್ತೆ. ಇದು ಒಂಥರ ಡಿಸೀಸು, ಇದು ಔಷಧಿ ಇಲ್ಲ, ಈ ಜೊತೆಯನ್ನು ಬಂದು ನಾವು ಬದುಕಬಹುದು, ಇದನ್ನು ಪ್ರಿವೆನ್ಷನ್ ಮಾಡಬಹುದು. ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ.
ಶತ್ರುಗಳೇ, ಯಲಂಗೋ ಅವರು ಹೇಳೋದನ್ನ ಕೇಳ್ತಾ ಕೇಳ್ತಾ ಇದು ಎಂಥ ಭಯಂಕರ ಸಮಸ್ಯೆ ಅನ್ನೋದು ಅರಿವಿಗೆ ಬರುತ್ತಲ್ಲ. ಕಾನೂನುಗಳು ಏನ್ ಮಾಡುತ್ತೆ ಅದನ್ನ ಪಾಲಿಸಬೇಕಾದವರು ನಾವು ಅಂತ ಹೇಳಿದ್ರು ಕೂಡ ಕಾನೂನುಗಳು ಪಾಲಿಸೋದಕ್ಕಾದರೂ ಇರಲೇಬೇಕು ತಾನೆ, ನಮಗೆ ಮಾರ್ಗದರ್ಶನ ಬೇಕು. ಹೀಗಿದ್ದಾಗಲೇ ಜೀವನ ಸುಂದರ ಸಹಜ. ಹಾಗಾಗಿ ಈ ರೀತಿ ಕ್ರಮದ ಜವಾಬ್ದಾರಿಗಳ ಒಂದು ಸೂಕ್ತ ಚಿತ್ರ ಇರಬೇಕು ಅಂತ ಅನ್ಸುತ್ತಲ್ಲ, ಏನಂತೀರಿ?
ಗಮನಿಸಿ, ಏಡ್ಸ್ ಒಂದು ಭಯಾನಕ ರೋಗ. ಇದಕ್ಕೆ ಯಾವುದೇ ರೀತಿಯ ಚುಚ್ಚುಮದ್ದು ಇಲ್ಲ, ಆದರೆ ಇದು ಬಾರದಂತೆ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ.
ಏಡ್ಸ್ ರೋಗದ ಸೋಂಕಿರುವ ವ್ಯಕ್ತಿಗಳೊಡನೆ ಲೈಂಗಿಕ ಸಂಪರ್ಕದಿಂದಲೂ ಏಡ್ಸ್ ಹರಡುತ್ತದೆ. ವ್ಯಕ್ತಿಯ ರಕ್ತದಾನದಿಂದಲೂ ಸಹ ಏಡ್ಸ್ ಹರಡುತ್ತದೆ. ಕ್ಷೌರದ ಅಂಗಡಿಯಲ್ಲಿ ಉಪಯೋಗಿಸುವ ಬ್ಲೇಡ್ ಮತ್ತೆ ಮತ್ತೆ ಉಪಯೋಗಿಸುವ ಮೂಲಕವೂ ಏಡ್ಸ್ ರೋಗ ಹರಡುತ್ತದೆ.
ಏಡ್ಸ್ ಸೋಂಕುಳ್ಳ ತಾಯಿಯಿಂದ ಹುಟ್ಟುವ ಮಗುವಿಗೂ ಏಡ್ಸ್ ರೋಗ ಹರಡುತ್ತದೆ. ಏಡ್ಸ್ ರೋಗಿಯೊಡನೆ ವಾಸಿಸಿದರೆ, ಜೊತೆಯಲ್ಲಿ ಊಟ ಮಾಡಿದರೆ, ಮುಟ್ಟಿದರೆ, ತಬ್ಬಿದರೆ, ಮುಚ್ಚಿಟ್ಟರೆ ಏಡ್ಸ್ ಹರಡುವುದಿಲ್ಲ.
ಏಡ್ಸ್ ರೋಗಿಯನ್ನು ದೂರವಿಡಬೇಡಿ, ಪ್ರೀತಿಯಿಂದ ಕಾಣಿರಿ.
ಏಡ್ಸ್ ರೋಗದ ಸೋಂಕಿರುವ ವ್ಯಕ್ತಿಯೊಡನೆ ಲೈಂಗಿಕ ಸಂಪರ್ಕದಿಂದ ದೂರವಿರಿ, ಏಡ್ಸ್ ಬರದಂತೆ ಎಚ್ಚರ ವಹಿಸಿ.
ರಕ್ತದಾನ ಪಡೆಯುವ ಸಂದರ್ಭಗಳಲ್ಲಿ ಪರೀಕ್ಷೆಗೆ ಒಳಪಡಿಸಿದ ಸುರಕ್ಷಿತ ರಕ್ತವನ್ನು ಪಡೆಯಬೇಕು.
ಚೆನ್ನಾಗಿ ಸಂಸ್ಕರಿಸಿದ ಅಥವಾ ಉಪಯೋಗಿಸಿ ಬಿಸಾಡಬಹುದಾದ ಸಿರಿಂಜ್ ಸೂಜಿಯಿಂದ ಚುಚ್ಚುಮದ್ದು ತೆಗೆದುಕೊಳ್ಳಬೇಕು.
ಏಡ್ಸ್ ರೋಗದ ಸೋಂಕುಳ್ಳ ಹೆಂಗಸರು ಗರ್ಭಧಾರಣೆ ಮಾಡಬಾರದು, ವೈದ್ಯರ ಸಲಹೆ ಪಡೆಯಬೇಕು.
ಪುರುಷ ಅಥವಾ ಮಹಿಳೆ ಯಾರೊಬ್ಬರಿಗಾಗಲಿ ಏಡ್ಸ್ ಸೋಂಕಿರುವ ಸಂಶಯವಿದ್ದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ನಿರೋಧ ಬಳಸಿರಿ.
ಎಲ್ಲರೂ ಕೈ ಕೈ ಜೋಡಿಸಿ ಏಡ್ಸ್ ಅನ್ನು ತೊಲಗಿಸಿ.
ಎಚ್ಐವಿ ಅಥವಾ ಏಡ್ಸ್ ಉಳ್ಳ ವ್ಯಕ್ತಿಯನ್ನು ಪ್ರೀತಿ ವಿಶ್ವಾಸದಿಂದ ಕಾಣಿರಿ. ಇದರಿಂದ ಅವರ ರೋಗವು ಸ್ವಲ್ಪವಾದರೂ ಕಡಿಮೆ ಆಗುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಭಯ ಮತ್ತು ಭೀತಿಯಿಂದ ಎಚ್ಐವಿ ಅಥವಾ ಏಡ್ಸ್ ಹೆಚ್ಚಾಗುವ ಸಂಭವವಿದೆ. ಎಚ್ಐವಿ ಅಥವಾ ಏಡ್ಸ್ ಹೊಂದಿರುವ ವ್ಯಕ್ತಿಗಳಿಗೆ ಉಳಿದವರಿಗೆ ಇರುವಂತೆಯೇ ಎಲ್ಲ ಮೂಲಭೂತ ಹಕ್ಕುಗಳು ಸಹ ಇವೆ. ಹೆಚ್ಚಿನ ಲೈಂಗಿಕ ಸಂಪರ್ಕದ ಸೋಂಕುಗಳು ವಾಸವಿರುತ್ತವೆ, ಆದರೆ ಏಡ್ಸ್ಗೆ ಚಿಕಿತ್ಸೆ ಇಲ್ಲ. ಏಡ್ಸ್ ಕಾಯಿಲೆಗೆ ಸರಿಯಾದ ಔಷಧೋಪಚಾರ, ಆಹಾರ ಸೇವನೆ, ಆರೋಗ್ಯಕರ ಅಭ್ಯಾಸಗಳು, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ಹಾಗೂ ವೈದ್ಯರ ಸಲಹೆಯ ಪಡೆದು ಹೆಚ್ಚು ಕಾಲ ಬದುಕಿರಿ. ಏಡ್ಸ್
ಏಡ್ಸ್ಗೆ ತುತ್ತಾಗಿರುವ ವ್ಯಕ್ತಿಗಳಿಗೆ ನಿಮ್ಮಿಂದ ಬೇಕಾಗಿರುವುದು ಭೇದ ಭಾವ ಉಪೇಕ್ಷೆಯಲ್ಲ, ಅವರಿಗೆ ಅಗತ್ಯವಿರುವುದು ನಿಮ್ಮ ಪ್ರೀತಿ, ಅನುಕಂಪ ಮತ್ತು ಬೆಂಬಲ.
ಇತರ ಸ್ತ್ರೀಯರೊಂದಿಗೆ ಮಾತನಾಡಿ ಕಾಂಡಮ್ ಬಳಕೆಯನ್ನು ಉತ್ತೇಜಿಸಲು ಸ್ವಸಹಾಯ ಸಂಘಗಳ ಬೆಂಬಲವನ್ನು ಪಡೆಯಿರಿ.
ಪ್ರತಿ ಸಲ ಸಂಭೋಗ ನಡೆಸಿದಾಗಲೂ ಕಾಂಡಮ್ ಅನ್ನು ಬಳಸಿರಿ. 1,000 ಉಪೇಕ್ಷೆ ಬದುಕು ಸಾವಿನ ಸವಾಲಾಗಬಹುದು.
ಒಳಗಾಗದ ಲೈಂಗಿಕ ರೋಗಗಳಾದ ಯೋನಿಯ ಸ್ರಾವ ಮತ್ತು ಗಾಯ, ಹುಣ್ಣು, ಕಿಬ್ಬೊಟ್ಟೆಯಲ್ಲಿ ನೋವು ಮತ್ತು ಸಂಭೋಗದ ಸಮಯದಲ್ಲಿ ನೋವುವಿರುವ ಸ್ತ್ರೀಯರಿಗೆ ಹೆಚ್ಚಿನ ಸೋಂಕು ತಗುಲುವ ಅಪಾಯ ಹೆಚ್ಚು.
ಕಾಂಡೋಮ್ ಅಥವಾ ನಿರೋಧ್ ನಿಮ್ಮನ್ನು ಎಚ್ಐವಿ ಹಾಗೂ ಲೈಂಗಿಕ ರೋಗದಿಂದ ರಕ್ಷಿಸುತ್ತದೆ. ಸ್ತ್ರೀಯರಲ್ಲಿ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ.
ಕಾಂಡಮ್ ಅಥವಾ ನಿರೋಧ್ ಬಳಕೆ ಲೈಂಗಿಕ ಸಂಗಾತಿಗಳ ಸಂಖ್ಯೆ ಹೆಚ್ಚಷ್ಟು ಎಚ್ಐವಿ ಸೋಂಕು ತಗುಲುವ ಅಪಾಯವೂ ಹೆಚ್ಚುತ್ತದೆ. ಒಂದು ಪಕ್ಷ ನಿಮಗೆ ಎಚ್ಐವಿ ಸೋಂಕು ಇದೆ ಎಂದು ಗೊತ್ತಾದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಸ್ವಯಂ ಪ್ರೇರಿತ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರದವರು ಸಹಾಯ ಮಾಡುವರು.
ಏಡ್ಸ್ ಬಾರದೆ ತಡೆಗಟ್ಟಲು ನೀವು ನಿಮ್ಮ ಸಂಗಾತಿ ಇಬ್ಬರಲ್ಲಿ ಪರಸ್ಪರ ವಿಶ್ವಾಸ, ಪ್ರೀತಿ, ನಿಷ್ಠೆ ಇರಲಿ. ನಿಮ್ಮದು ಏಕಪತಿ ಮತ್ತು ಏಕಪತ್ನಿತ್ವ ಸಂಬಂಧವಾಗಿರಲಿ.
ಇದು ಕಾನೂನು ಸಂಗಾತಿ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು UNDP ಮೈರಾಡ ಹಾಗೂ ವಾಯ್ಸ್.